ಈ ಮೂರನೇ ಮಂತ್ರ ಇದು ಏತಾವಾನಸ್ಯ ಮಹಿಮ ಅಥೋಧ್ಯಾಯಾಂಸ ಪುರುಷ ಪಾದೋಸ್ಯ ವಿಶ್ವಭೂತಾನಿ ಇತಿ ಪಾದಸ್ಯಾಮೃತಂದಿ ಇವೆಲ್ಲ ಸ್ವಲ್ಪ ಅದು ಶುರು ಮಾಡಿದ್ದೀವಿ, ಅದನ್ನು ಸ್ವಲ್ಪ ರಿವೈಸ್ ಮತ್ತೆ ಮಾಡೋಣ. ಸೊ ಮುಂದೆ ಹೇಳಿದಂಥ ಏತಾವಾನಸ್ಯ ಮಹಿಮೆಯಲ್ಲಿ ಪ್ರಾಗುಕ್ತ ಇಲ್ಲಿ ರಾಯರ ಕಾಮೆಂಟ್ರಿಗೆ ಶುರು ಆಗುತ್ತೆ. ಏತಾವಾನಸ್ಯ ಮಹಿಮೆ ಇತಿ ಅಸ್ಯಾಂ ರುಚಿ ಮಂತ್ರದಲ್ಲಿ ಪ್ರಾಗ್ ಉಕ್ತ ಮುಕ್ತಾಮುಕ್ತ ವರ್ಗ ಈಶಾನತ್ವಂ ಕಥಂ ಇತ್ಯತಃ. ಸೊ ಆ ಮುಂದೆ ಹೇಳಿದಂತಹ ಮಹಿಮೆಯನ್ನು ಮುಕ್ತ ಮುಕ್ತರನ್ನು ಹೇಳುವಂಥದ್ದು ಹೇಳಿದಾದ ಮೇಲೆ ಆ ಮುಕ್ತ ಪ್ರಾಪ್ಯ ಲೋಕ ಈಶತ್ವ ಮಹಿಮಾ ಉಚ್ಯತೆ ಅಂತ ಹೇಳ್ತಾ ಅಲ್ಲಿ ಅಸ್ಯ ಪುರುಷಸ್ಯ ಮಹಿಮಾ ಸಹಸ್ರಶೀರ್ಷತ್ವ ವಿಶ್ವವ್ಯಾಪ್ಯತ್ವ ಮುಕ್ತಾಮುಕ್ತ ಸರ್ವನಿಯಂತೃತ್ವಾದಿ ರೂಪ ಪ್ರಾಗುಕ್ತೋ ಮಹಿಮಾ ಏತಾವಾನ್ ಇತಿ ಏತಾವಾನ್ ಇತ್ಯರ್ಥ ಅಂತ ಹೇಳಿ ನಿಮಿಷ ಏತಾವನಸ್ಯ ಮಹಿಮಾ ಅತಃ ಜಾಯಾಂಚ ಪುರುಷ ಪಾದ ಅಸ್ಯ ವಿಶ್ವಭೂತಾನಿ ತ್ರಿಪಾದ್ ಅಸ್ಯ ಅಮೃತಂ ದಿವಿ ಅನ್ನೋದು ಈ ಮಂತ್ರವನ್ನು ಅದು ಕೂಡ ಮಾಡಿ ಆಯ್ತಲ್ವಾ ನಾವು. ಐ ಥಿಂಕ್ ವಿ ಹ್ಯಾವ್ ಫಿನಿಶ್ಡ್ ಇಟ್. ಸೊ ಅದರಲ್ಲಿ ನಾವು ಅಥೋಜ್ಯಾಯಾಂಸ ಪುರುಷ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀವಿ. ವಿಶ್ವವ್ಯಾಪತ್ವ ಮುಕ್ತಾಮುಕ್ತ ಸರ್ವನಿಯಂತ್ರತ್ವ ಅದರೂಪ ಪ್ರಾಗುಕ್ತೋ ಮಹಿಮ ಏತಾವಾನಿತಿ ಕಾಕುಸುರ ಏತಾವಾನ ವ್ಯತ್ಯತ ಕಿಂತು ಇತ್ಯತಾತ್ವ ಜಾಯಾನಿತಿ ಅಂತ ಹೇಳಿ ಅಥ ಪ್ರಾಗುಕ್ತ ಮಹಿಮ್ನಃ ಅಪಿ ಜಾಯಾನ್ ಜ್ಞಾನ ಆನಂದ ಬಲ ಐಶ್ವರ್ಯ ಅಪ್ರಾಕೃತ ಲೋಕ ಈಶತ್ವಾದಿಭಿ ಜಾಯಾನ್ ಶ್ರೇಷ್ಠ ಕಥಮಿತ್ಯತಃ ವಿನಕ್ತಿ ಪಾದಯಿತಿ. ಸೊ ಇಲ್ಲಿ ಇದನ್ನು ನಾವು ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ದಿಸ್. ಸೊ ಈ ಪಾದ ಅನ್ನುವ ಶಬ್ದಕ್ಕೆ ನಾವು ಭಗವತ್ಪಾದರು, ಪಾದ ಅಂದರೆ ಭಗವಂತನ ರೂಪ ಅನ್ನೋದು ಬರುತ್ತೆ. ಸೊ ಅಷ್ಟೇ ಅಲ್ಲದೆ ಪಾದ ಅಂದರೆ ಕ್ವಾರ್ಟರ್ ಅಂತಲೂ ಇದೆ. ಸೊ ಭಗವಂತನ ನಾಲ್ಕು ರೂಪಗಳನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅಂದರೆ ಭಗವಂತನ ಅನಂತ ಮಹಿಮೆ ಇರುವಾಗ ಹೇಗಾದರೆ ನಮಗೆ ಆ ಸ್ವಾತಂತ್ರ್ಯ ವಿಭಾಗ ಮಾಡುವಾಗ ಭಗವಂತನ ಸ್ವಾತಂತ್ರ್ಯ ಗುಣ ಅನಂತವಾಗಿದ್ದರೂ ಕೂಡ ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಂಧಿಯಲ್ಲಿ 400 ಭಾಗ ಅಂತ ಮಾಡಿ ಅವುಗಳನ್ನು ಮಾಡಿದೆ. ಅನಂತವನ್ನು 400 ಭಾಗ ಮಾಡುವುದು ಹಾಗೆ ಇಲ್ಲಿ ಕೂಡ 4 ಪಾದಗಳು ಕ್ವಾರ್ಟರ್ ಅಂದರೆ ಅವನದು ಒಂದೊಂದು ಅನಂತ. ಇದು 4 ರೂಪಗಳು ಅಂಥೇಳಿ ಅವನು ಮಾಡುವ ಕಾರ್ಯಗಳಲ್ಲಿ 4 ಭಾಗ ಅಂದರೆ ಇಲ್ಲಿ ಭಗವಂತನ ಸೃಷ್ಟಿ ಭಗವಂತನ ಮಹಿಮೆ ಅನ್ನೋದು ಅನಂತವಾಗಿದ್ದರೂ ಕೂಡ ಸೃಷ್ಟಿ ಇಷ್ಟು ದೊಡ್ಡ ಸೃಷ್ಟಿ ಇದ್ದರೂ ಕೂಡ ಅನಂತವಾದ ಸೃಷ್ಟಿ ಅಂತ ನಾವು ಹೇಳ್ತೀವಿ ನಮ್ಮ ದೃಷ್ಟಿಯಲ್ಲಿ. ಆದರೆ ಭಗವಂತನಿಗೆ ಅದು ಬಹಳ ಪರಿಮಿತವೇ. ಆದ್ದರಿಂದ ಈ ಭಗವಂತನ ಕಾರ್ಯ ಅಭಿವ್ಯಕ್ತಿ ಆಗ್ತಾ ಇರೋದು ಅದು ಅವನ ಮಹಿಮೆಯನ್ನು ಎಷ್ಟು ತೋರಿಸಿಕೊಡ್ತಾ ಇದ್ದಾನೋ ಅಷ್ಟು ಮಹಿಮೆ. ಅದನ್ನು ಅದು ಮಾತ್ರ ಲಿಮಿಟೆಡ್ ಅಂತ ತೋರಿಸುವುದು. ಅನಂತ ಮಹಿಮೆಯಲ್ಲಿ ಅವನು ತೋರಿಸುವ ಮಹಿಮೆ ಅದು ಅವನ ದೃಷ್ಟಿಯಲ್ಲಿ ಅದು ಲಿಮಿಟೆಡ್. ಆದ್ದರಿಂದ ಅದನ್ನು 4 ಭಾಗ ಮಾಡ್ತಾ ಇದ್ದಾನೆ ಅಂಥೇಳಿ. ಆದ್ದರಿಂದ ಪಾದ ಅಂದರೆ 1/4 ಅದು ಅನ್ನೋದು ತೋರಿಸುವ ಮಹಿಮೆ. ಅಸ್ಯ ಪ್ರಕೃತ ಪುರುಷನಾಂನ ಹರಿಯೇ ಈವಾಗ ಪುರುಷ ಅಂತ ಕರೆಯಲ್ಪಡುವ ಈ ಭಗವಂತನ ವಿಶ್ವ ವಿಶ್ವಾನಿ ಅಂಥೇಳಿ ಅದು ವಿಶ್ವಶಬ್ದ ಸರ್ವಶಬ್ದವಿದ್ದಂತೆ. ಸೊ ಅದಕ್ಕೆ ಪ್ಲಸ್ ವಿಶ್ವಶಬ್ದ ಅನ್ನೋದು ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಉಪಯೋಗಿಸುವಾಗ ಇದನ್ನು ರೂಪಾಣಿ ಅನ್ನುವುದು ಅದು ನಪುಂಸಕಲಿಂಗ. ಆದ್ದರಿಂದ ಇಲ್ಲಿ ನಪುಂಸಕಲಿಂಗ ರೂಪದಲ್ಲಿ ಈ ವಿಶ್ವಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ವಿಶ್ವಾನಿ ಅನ್ನುವುದು ಪೂರ್ವ ಸುವರ್ಣ ಅದು ನಾವು ನೋಡಿದ ವಿಶ್ವಾಮಿತ್ರ ಇದ್ದಂತೆ ವಿಶ್ವ ಅನ್ನುವ ಶಬ್ದ ಯಾವುದಿದೋ ಆ ಶಬ್ದ ಪಾದೋಸ್ಯ ವಿಶ್ವಾನಿ ಭೂತಾನಿ ಅಂತಿರಬಹುದು, ಇಲ್ಲ ವಿಶ್ವಭೂತಾನಿ ಇರಬಹುದು. ವಿಶ್ವಭೂತಾನಿ ಹೇಗೆ ಬಂತು ಅನ್ನೋದಕ್ಕೆ ವ್ಯಾಕರಣ ಸೂತ್ರ ಅದನ್ನು ನಾವು ನೋಡಿದ್ದೀವಿ. ಅದು ಸುಪಾಂ ಸುಲುಕ್ ಅನ್ನುವ ಆ ಸೂತ್ರ ಇಟ್ಟುಕೊಂಡು ಅದು ವಿಶ್ವ ಶಬ್ದ ವಿಶ್ವ ಅಂತ ದೀರ್ಘದಿಂದ ಬಂತು. ಅದರಿಂದ ವಿಶ್ವ ರೂಪಾಣಿ ವಿಶ್ವ ರೂಪಾಣಿ ಆಯಿತು. ಆ ವಿಶ್ವರೂಪಾಣಿ ಅನ್ನುವ ಸೂತ್ರದಲ್ಲಿ ಪ್ರಥಮ ವಿಭಕ್ತಿಯಲ್ಲಿರುವಂಥದ್ದು ಅದು ಅಕಾರಕ್ಕೆ ಆಕಾರ ಬಂದು ವಿಶ್ವರೂಪಾಣಿ ಆಯಿತು. ಭೂತಾನಿ ಅಂತ ಹೇಳಿದರೆ ಜಡ ಚೇತನ ಎರಡನ್ನು ಹೇಳುವಂಥದ್ದು. ಯಾಕಂದ್ರೆ ಪಂಚಭೂತಗಳಂತಾಗ ಜಡ ಆಗತ್ತೆ, ಭೂತಗಳಂದ್ರೆ ನಾವು ಪ್ರಾಣಿಗಳಂತಲೂ ಉಪಯೋಗಿಸ್ತೀವಿ. ಆದ್ದರಿಂದ ಭೂತಾನಿ ಅನ್ನುವ ಶಬ್ದ ಎರಡು ಅರ್ಥಗಳಲ್ಲಿ ಇದೆ. ಎರಡು ಅರ್ಥದ ಅರ್ಥವನ್ನು ಇಟ್ಟುಕೊಂಡು ಭೂತಾನಿ ಅಂತ ಹೇಳಿದರೆ ಅಚೇತನ ವಸ್ತುಗಳು ಚೇತನ ವಸ್ತುಗಳು ಜಡ ಚೇತನ ವಸ್ತುಗಳು ಇವೆಲ್ಲವೂ ಕೂಡ ವಿಶ್ವದಲ್ಲಿ ಪ್ರಪಂಚದಲ್ಲಿರುವ ಇವೆಲ್ಲವೂ ಕೂಡ ಜೀವರಾಶಿಗಳೆಲ್ಲವೂ ಕೂಡ ಜಡ ಎಲ್ಲವೂ ಕೂಡ ಏಕಃ ಪಾದಃ ಏಕಃ ಅಂಶ ಅಂದರೆ ಅದರ ಒಳಗೆ ತತ್ಸುಷ್ಟಾತ ದೇವಾನು ಪ್ರವಿಶತ ಅಂತ ಹೇಳಿದಂತೆ ಅದರ ಒಳಗೆ ಭಗವಂತ ಪ್ರವೇಶ ಮಾಡಿ ಆ ಎಲ್ಲ ರೂಪಗಳಲ್ಲಿಯೂ ತಾನು ತನ್ನ ತದೀಯ ಜ್ಞಾನ ಆನಂದ ಬಲ ಐಶ್ವರ್ಯಾದಿ ಮಹಾತ್ಮ್ಯಸ್ಯ ಚತುರ್ಥ ವಿಭಾಗೇ ಕೃತೆ ಅದನ್ನು ನಾಲ್ಕು ಭಾಗಗಳು ಮಾಡಿದರೆ ಚತುರ್ಥೋ ಭಾಗ ಒಂದು ಪಾದ ಒನ್ ಕ್ವಾರ್ಟರ್ ಅಂದರೆ ಚತುರ್ಥ ಭಾಗ ಯಾವುದಿದೋ ಅಷ್ಟು ಯಾವಾನ್ ತಾವತ್ ಜ್ಞಾನ ಆನಂದ ಬಲ ಆದಿ ಉಪೇತಾನಿ ಸರ್ವ ವಸ್ತು ಭೂತಾನಿ ಇತ್ಯರ್ಥ ಅಂತೇಳಿ ಎಲ್ಲದರ ಒಳಗೂ ಕೂಡ ಭಗವಂತನ ನಾಲ್ಕನೇ ಭಾಗ ಅದನ್ನು ತಾನು ತುಂಬಿಸಿದ ಅಂತೇಳಿ ಹೇಳ್ತಾ ಇದ್ದಾರೆ. ಏತ ಚತುರ್ಗುಣ ಪರಿಮಿತ ಜ್ಞಾನ ಆನಂದಾದಿಮಾನ್ ಹರಿಹಿ ಇತಿ ಯಾವತ್ ಅಂತ ಹೇಳಿದರೆ ಇಲ್ಲಿ ಹೇಳುವಂತಹ ಮಾತೇನಂತ ಹೇಳಿದರೆ ಈ ಪ್ರಪಂಚದಲ್ಲಿರುವ ಎಲ್ಲಾ ಪ್ರಾಣಿಗಳ ಜ್ಞಾನ ಆನಂದಾದಿಗಳನ್ನೆಲ್ಲ ಒಟ್ಟಾಗಿ ಸೇರಿಸಿದರೆ ಈ ಭಗವಂತ ಅಭಿವ್ಯಕ್ತ ಮಾಡಿರುವಂತಹ ಮಹಿಮೆಯಲ್ಲಿ ನಾಲ್ಕನೇ ಭಾಗ ಆಗುತ್ತೆ. ಅಂದರೆ ಜ್ಞಾನ ಆನಂದಾದಿಗಳು ಎಲ್ಲರ ಜೀವರ ಅಂದ್ರೆ ಪ್ರಥಮ ಬಿಂಬ ಪ್ರತಿಬಿಂಬ ಭಾವ
ಎಲ್ಲವೂ
ಹಲೋ ಸೊ ಈ ಬಿಂಬ ಪ್ರತಿಬಿಂಬ ಭಾವ ಯಾವುದಿದೋ ಅದು ಎಲ್ಲ ಪ್ರತಿಬಿಂಬಗಳ ಎಲ್ಲವನ್ನು ಸೇರಿಸಿದರೆ ಎಷ್ಟು ಜ್ಞಾನ ಆನಂದಾದಿಗಳಿವತ್ತೋ ಅದು ಎಲ್ಲವೂ ಕೂಡ ಭಗವಂತನಲ್ಲಿ ಇದೆ ಅಂತ ಹೇಳಿ. ಆದರೆ ಜಡಚೇತನವನ್ನೆಲ್ಲ ತಗೊಂಡಿದ್ದೀವಿ, ಜ್ಞಾನ ಆನಂದಾದಿಗಳು ಚೇತನರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಜಡ ವಸ್ತುಗಳಲ್ಲಿ ಶಕ್ತಿ ಮಾತ್ರ ಅಷ್ಟೇ, ಅಂದರೆ ಅದರಲ್ಲಿರುವ ಪೊಟೆನ್ಷಿಯಲ್ ಎನರ್ಜಿ ಅಷ್ಟೇ. ಇವು ಎಲ್ಲವೂ ಕೂಡ ಸೇರಿಸಿದರೂ ಭಗವಂತನ ಅಭಿವ್ಯಕ್ತ ಮಾಡಿದರಲ್ಲಿ ನಾಲ್ಕನೇ ಭಾಗ ಅಷ್ಟು ಮಾತ್ರ ಇದೆ ಅಂತ ನಾವು ತಗೋಬೇಕು. ಸೊ ಹಾಗಾದರೆ ನಮಗೆ ನೆಕ್ಸ್ಟ್ದಲ್ಲಿ ಬರುವಂಥದ್ದು ಏತಚ್ಚ ಬುದ್ಧ್ಯರ್ಥ ಪಾದವತು ಇತಿ ಸೂತ್ರ ಉಕ್ತ ದಿಶಾ. ಬ್ರಹ್ಮಸೂತ್ರವನ್ನು ಕೂಡ ಬುದ್ಧ್ಯರ್ಥ ಪಾದವತು ಅನ್ನುವ ಸೂತ್ರ ಅದನ್ನೇ ಹೇಳುತ್ತೆ. ಅದರ ಹೇಳಿದಂತೆ ಭಗವಂತನದು ಅನ್ಲಿಮಿಟೆಡ್ ಜ್ಞಾನಾನಂದಾದಿಗಳು ಇರುವವನಾದರೂ ಕೂಡ ಅದರ ಒಂದು ಭಾವನೆ ಕಲ್ಪನೆ ಬರೋದಕ್ಕಾಗಿ ಇದು ಹೇಳುವಂಥದ್ದು. ಹೇಗಾದರೆ ಕಾಲವನ್ನು ನಿರ್ಣಯ ಮಾಡುವ ಕೂಡ ಬ್ರಹ್ಮದ ಯುಗವನ್ನು ಕಲ್ಪದ ಕಾಲವನ್ನು ಹೇಳಿಬಿಟ್ಟು ಅದು ಭಗವಂತನಿಗೆ ಒಂದು ರೆಪ್ಪೆ ಹಾಕಿದಷ್ಟು ಒಂದು ಸೆಕೆಂಡ್ ಅಷ್ಟು ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಅದು ಕೇವಲ ಒಂದು ನಮಗೆ ಸೂಚನೆ ಬರೋದಕ್ಕಾಗಿ, ಒಂದು ಕಲ್ಪನೆ ಬರೋದಕ್ಕಾಗಿ. ಸೊ ಆದ್ದರಿಂದ ಇದು ಕೂಡ ಕಾಲು ಭಾಗ ಅಂತ ಹೇಳಿದ್ದು ಒಂದು ಕಲ್ಪನೆ ಬರೋದಕ್ಕೆ ಅಷ್ಟೇ ಹೊರತು ಭಗವಂತನಿಗೆ ಅಷ್ಟೇ ಇದೆ ಅಂತ ತಿಳಿಯಬಾರದು ಅನ್ನುವುದು ಸೂತ್ರ ಕೂಡ ಅದನ್ನೇ ಹೇಳುತ್ತೆ. ಅಂದರೆ ಪಾದ ಅಂತ ಹೇಳಿದರು, ಪಾದವತ್ ಒಂದು ಕ್ವಾರ್ಟರ್ ಇದ್ದಂತೆ, ಕ್ವಾರ್ಟರೇ ಅಲ್ಲ, ಯಾಕಂದರೆ ಭಗವಂತನದು ಅನಂತವಾದದ್ದು. ಆದ್ದರಿಂದ ಬುದ್ಧಿಯರ್ಥ ನಮಗೆ ತಿಳಿವುಗಳಿಕೆ ಬರೋದಕ್ಕಾಗಿ ಹೇಳಿದ್ದು, ನಮಗೆ ಅರ್ಥ ಆಗೋದಕ್ಕಾಗಿ ಒಂದು ಕಲ್ಪನೆ ಬರೋದಕ್ಕಾಗಿ ಪಾದ ಒನ್ ಕ್ವಾರ್ಟರ್ ಅಂತ ಹೇಳೋದು ನೋಡ್ರಿ. ಅಷ್ಟು ಅನಂತವಾಗಿದೆ ಅವನ ಮಹಿಮೆ ಅಂತ ಅದು ಒಂದು ಸೂಚನೆ, ತಿಳುವಳಿಕೆ ನಮಗೆ ಬರೋದಕ್ಕಾಗಿ ಮಾತ್ರ ಹೇಳುವಂಥದ್ದು. ಆದ್ದರಿಂದ ಪಾದಂ ಷಡ್ಡೋರ್ತುರ್ನ ಕಿಲ ವಿವಿಧಿಸುತ್ತೆ ಹೇ ಶ್ರುತಿಯ ವಾಕ್ಯವು ಅದನ್ನು ಹೇಳುತ್ತೆ. ಜ್ಞಾಪನಾರ್ಥ ಲೋಕಸಿ ಯಥಾ ರಾಜೇವ ದೇವರಾಟ್ ಅನ್ನೋದು ಸ್ಮೃತಿ ವಾಕ್ಯಗಳು, ಇವೆಲ್ಲವೂ ಕೂಡ ನಮಗೆ ಏನು ಹೇಳುತ್ತೆ ಅಂತ ಹೇಳಿದರೆ ಇದನ್ನೇ, ಇದೇ ಭಾವವನ್ನೇ ಈ ಬ್ರಹ್ಮಸೂತ್ರದಲ್ಲಿ ಹೇಳುವಂಥದ್ದೇ. ನಮಗೆ ಒಂದು ತಿಳುವಳಿಕೆ ಬರೋದಕ್ಕಾಗಿ ಭಗವಂತನ ಒಂದು ಕಾಲು ಭಾಗ ಎಲ್ಲ ಪ್ರಾಣಿಗಳು ಸೇರಿದರೂ ಆಗೋದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿದೆ ಅನ್ನುವ ತೈತ್ರಿಯ ಶ್ರುತಿ. ಅಂದರೆ ಈಕ್ವೇಟ್ ಮಾಡುವುದು ತುಚ್ಛೋಪಮ ಅಂತ ಹೇಳಿದ್ರೆ, ಸೂರ್ಯನಂತ ಪ್ರಕಾಶ ಇದೆ ಅಂತ ಹೇಳಿದ್ರೆ ನಿಜವಾಗಿ ಅನಂತ ಸೂರ್ಯರ ಪ್ರಕಾಶ ಇದೆ ಅಂತ ಕೆಲವು ಸಲ ಹೇಳ್ತೀವಿ, ಒಂದು ಸೂರ್ಯನಂತೆ ಪ್ರಕಾಶ ಇದೆ ಅಂತೇಳಿ. ಅದು ನಮಗೆ ಒಂದು ತಿಳುವಳಿಕೆ ಬರೋದಕ್ಕಾಗಿ ಜ್ಞಾಪನಾರ್ಥಾಯ, ಇದು ಒಂದು ನಮಗೆ ತಿಳುವಳಿಕೆ ಬರೋದಕ್ಕಾಗಿ ಅನ್ನುವ ವಾಕ್ಯ. ಆಮೇಲೆ ಸ್ಮೃತಿ ವಾಕ್ಯ ಪದ್ಮಪುರಾಣ ವಾಕ್ಯ ಹೇಳುವಾಗ ದೇವರಾಜನ ಇಂದ್ರನ ವೈಭವ, ಭಗವಂತನ ವೈಭವ ಹೇಗಿದ್ರಿ, ದೇವೇಂದ್ರನ ವೈಭವದಂತೇಳಿ ಭಗವಂತನ ವೈಭವ ಅಂತೇಳಿ. ಆದರೆ ದೇವೇಂದ್ರನ ವೈಭವಕ್ಕೆ ಭಗವಂತನ ವೈಭವಕ್ಕೆ ಯಾವ ಹೋಲಿಕೆಯೂ ಇಲ್ಲ. ಆದರೂ ಆ ನಮಗೊಂದು ಅರಿವು ಬರೋದಕ್ಕೆ, ನಮ್ಗೆ ತಿಳುವಳಿಕೆ ಬರೋದಕ್ಕಾಗಿ, ನಮ್ಗೆ ಅರ್ಥ ಆಗೋದಕ್ಕಾಗಿ ಈ ತುಚ್ಛೋಪಮ ಅಂತ ಹೇಳುವ, ಅಂದರೆ ಬಹಳ ಕಡಿಮೆ ಇದ್ದ ವಸ್ತು ಆದರೂ ಕೂಡ ನಮಗೆ ಅದನ್ನು ತಿಳ್ಕೊಳ್ಳಕ್ಕಾಗಿ, ತಿಳುವಳಿಕೆ ಬರೋದಕ್ಕಾಗಿ ಈ ತುಚ್ಛ ಉಪಮ, ಬಹಳ ಕಡಿಮೆ ಇರುವ ವಸ್ತುವನ್ನು ಕೂಡ ನಾವು ಹೇಳಿದ್ವಿ ಇದರಂತೆ ಅಂತ ಹೇಳುವುದು. ಹಾಗೆ ಎಲ್ಲ ಜೀವರಾಶಿಗಳದ್ದು ಕೂಡ ಭಗವಂತನ ಒಂದು ನಾಲ್ಕನೇ ಭಾಗ ಇದ್ದಂತೆ ಅಂತ ಹೇಳಿದ್ರೆ ಅದು ಎಷ್ಟು ಅನಂತವಾಗಿದೆ ರೀ ಅಂತ ಹೇಳುವುದಷ್ಟೇ. ಬಟ್ ಸ್ಟಿಲ್ ಇಟ್ಸ್ ಮೋರ್ ದ್ಯಾನ್ ದಟ್, ಅಂದರೆ ಭಗವಂತನ ಮಹಿಮೆ ಅನಂತ ಪಟ್ಟು ಹೆಚ್ಚು ಈ ಎಲ್ಲ ಜೀವರಾಶಿಗಳನ್ನು ಒಟ್ಟಾಗಿ ಸೇರಿಸಿದ್ರು ಅದಕ್ಕಿಂತಲೂ ಅನಂತ ಪಟ್ಟು ಹೆಚ್ಚು ಭಗವಂತನದು. ಆದರೂ ಅದರ ಜೊತೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಭಗವಂತನದು. ಆಮೇಲೆ ಮೂರು ಪಾದಗಳು, ತ್ರಿಪಾದ, ಈ ಮೂರು ಪಾದಗಳ ವಿಷಯ ಏನು, ಒನ್ ಫೋರ್ತ್ ಆಯಿತು, ಮಿಕ್ಕ ತ್ರೀ ಫೋರ್ಸ್ ಯಾವುದು ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಹೀಗೆ ಇರುವಂಥದ್ದು. ಸೊ ಏತಚ್ಚ ಅದನ್ನ ಹೇಳುವಾಗ ಪಾದ ಇದು ಆದಮೇಲೆ ಜ್ಞಾಪನಾರ್ಥ ಲೋಕಸಿತ ರಾಜೇವ ದೇವರಾಟ್ ಇತಿ ಸ್ಮೃತೇಶ್ಚ ಪದ್ಮಪುರಾಣದ ವಾಕ್ಯ. ಅದಾದ ಮೇಲೆ ಅಸ್ಯ ಪುರುಷಸ್ಯ ತ್ರಿಪಾದ ತ್ರಯಸ್ಥತೆ ಪಾದಾಸ್ತ ತ್ರಿಪಾದ ಸಂಖ್ಯಾಸುಪೂರ್ವಸ್ಯ ಶೇಷ್ಛಂದಸಿ ಅಂಥೇಳಿ ತ್ರಿಪಾದ ಅನ್ನೋದು ಸಂಖ್ಯೆ ಹೇಳುವಾಗ ಸಹಸ್ರಪಾದ ತ್ರಿಪಾದ ಅನ್ನುವಾಗ ಪಾತ್ ಅನ್ನುವ ಶಬ್ದ ಪಾದ ನಾವು ಸಹಸ್ರಪಾತ್ ಮಾಡುವಾಗ ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರಪಾತ್ ಅಲ್ಲಿ ಯಾವ ವ್ಯಾಕರಣ ಸೂತ್ರವನ್ನು ಇಟ್ಟುಕೊಂಡು ಸಹಸ್ರಪಾತ್ ಅನ್ನುವುದು ಸಹಸ್ರಪಾದ ಅನ್ನೋದು ಹೇಗಾಯಿತೋ ಹಾಗೆ ತ್ರಿಪಾತ್ ಅನ್ನೋದು ಕೂಡ ನಮಗೆ ತ್ರಿಪಾದ ಅನ್ನುವ ಅದೇ ವ್ಯಾಕರಣ ಸೂತ್ರವನ್ನು ಕೂಡ ಶೇಷ್ಛಂದಸಿ ಅದನ್ನೇ ನಾವು ನೋಡಿ ಪಾಣಿನಿ ಸೂತ್ರವನ್ನು ನಾವು ನೋಡಿದ್ವಿ ಅದೇ ಪಾಣಿನಿ ಸೂತ್ರದ ಪ್ರಕಾರ ಇಲ್ಲಿ ಕೂಡ ತ್ರಿಪಾತ್ ಅನ್ನುವ ಶಬ್ದ ತ್ರಿಪಾದಾಹ ಅನ್ನುವ ಶಬ್ದ ಸೊ ತ್ರಯಶ್ಚತೆ ಪಾದಾಸ್ತು ತ್ರಿಪಾದಾಹ ಅನ್ನೋದು ತ್ರಿಪಾತ್ ಅನ್ನುವ ಇದು ಸಂಖ್ಯೆ ಸಹಸ್ರ ಆಗಲಿ ತ್ರೀ ಆಗಲಿ ಚತುಷ್ಪಾತ್ ಅಂತ ನೋಡಿ ತ್ರಿಪಾತ್ ಸಹಸ್ರಪಾತ್ ಚತುಷ್ಪಾತ್ ಅನ್ನುವ ಶಬ್ದ ಪ್ರಯೋಗವೂ ಇದೆ ಅದು ಪಾದಾಹ ಪಾದಾಹ ಅನ್ನುವ ಶಬ್ದವು ಆ ಸೂತ್ರದ ಪ್ರಕಾರ ನಮಗೆ ಅದು ಬರುತ್ತೆ ಅಂದ್ರೆ ಈ ಎರಡು ಅರ್ಥಗಳು ಕೂಡ ಎರಡು ರೂಪಗಳು ಕೂಡ ಇದೆ ಏನು ಅಂತ ಹೇಳಿದ್ರೆ ಸಹಸ್ರ ಶಿಷ್ಯ ಸಹಸ್ರಪಾತ್ ಅಂತ ಹ್ಯಾ ಹೇಳ್ತೀವೋ ಅದೇ ವಿಧವಾಗಿ ತ್ರಿಪಾದ ಅನ್ನೋದು ಕೂಡ ಅಕಾರ ಲೋಪವಾಗಿ ತ್ರಿಪಾತ್ ತ್ರಿಪಾತ್ ಆಗದೆ ಸಹಸ್ರಪಾತ್ ಸಹಸ್ರಾಕ್ಷ ಸಹಸ್ರಪಾದ ಸಹಸ್ರಪಾತ್ ಆದಂತೆ ತ್ರಿಪಾದ ತ್ರಿಪಾತ್ ಆಗತ್ತೆ ಅಲ್ಲಿ ತ್ರಿಪಾದ ಅಂತ ಕಾಣಿಸ್ತಾ ಇದೆ ಅದು ಸಂಧಿ ತ್ರಿಪಾದ ಅನ್ನೋದು ತ್ರಿಪಾತ್ ಆಗಿ ತ್ರಿಪಾತ್ ಆದ ಮೇಲೆ ತ್ರಿಪಾತ್ ಅಸ್ಯ ಅಂತ ಸೇರಿದಾಗ ಮತ್ತು ತ್ರಿಪಾದಸ್ಯ ಹಾಗಂದ್ರೆ ಈಗ ನೋಡ್ರಿ ಯಾವುದೇ ಒಂದು ನೀವು ತಕಾರಾಂತ ಶಬ್ದ ತಗೊಂಡಾಗ ಆ ತಕಾರಾಂತ ಶಬ್ದಕ್ಕೆ ವವಲ್ಸ್ ಬಂದರೆ ಅದು ದ ಆಗತ್ತೆ ಅದೇ ವಿಧವಾಗಿ ಕಕಾರಾಂತ ಕಚಟ ತಪ ಇದ್ದರೆ ಅಕಚಟ ತಪ ಅನ್ನೋದಕ್ಕೆ ಈಗ ಪ್ರಾಕ್ ಅಂತಿದೆ ಅಂದ್ಕೊಳ್ಳಿ ಪ್ರಾಕ್ ಇದಂ ಪ್ರಾಗ್ ಇದಂ ಆಗತ್ತೆ ಕ ಅನ್ನೋದು ಗಿ ಆಗತ್ತೆ ಗ ಗಕಾರ ಬರುತ್ತೆ ಕ ಚ ಟ ತಪ ಅದು ಉಕ್ ಚ ಟ ಉತ್ ಉಪ್ ಅವುಗಳಿಗೆ ಆ ಈ ಊರು ಯಾವುದೇ ಒಂದು ವವಲ್ ಬಂದರೆ ಸ್ವರ ಬಂದಾಗ ಅದು ಗ ಜ ಡ ದ ಬ ಆಗತ್ತೆ ಅದು ಸಂಧಿ ಎಲ್ಲಿ ನೋಡಿದ್ರು ಅದು ಇರುತ್ತೆ ಅವುಗಳಿಗೆ ಮತ್ತು ಕಚಟ ತಪಗಳು ಬಂದಾಗ ಅವು ಹಾಗೆ ಉಳಿಯುತ್ತೆ ಇಟ್ ವಿಲ್ ಬಿ ಲೈಕ್ ಫಾರ್ ಎಕ್ಸಾಂಪಲ್ ತ್ರಿಪಾತ್ ಅಂತ ತ್ರಿಪಾತ್ ಪ್ಲಸ್ ತತ ಅಂತ ಬಂತು ತ್ರಿಪಾತ್ ತತ ಆಗತ್ತೆ ತ್ರಿಪಾತ್ ಪ್ಲಸ್ ತತ ಇದ್ರೆ ತ್ರಿಪಾತ್ ತತ ಆಗತ್ತೆ ಅದೇ ತ್ರಿಪಾತ್ ಪ್ಲಸ್ ಗೀರ್ವಾಣ ಅಂತ ಬಂದು ತ್ರಿಪಾತ್ ಗೀರ್ವಾಣ ಆಗತ್ತೆ ಸೊ ಕ ಇದು ನಾನು ಸಂಧಿಯದ್ದು ಸ್ವಲ್ಪ ಅಫ್ಕೋರ್ಸ್ ಮೆಲ್ಲಗೆ ಹೇಳ್ತಾ ಇದ್ದೀನಿ ಬಟ್ ಸ್ಟಿಲ್ ನಿಮ್ಗೆ ಫಾಸ್ಟ್ ಅನ್ಸಿದ್ರೆ ಯು ಕ್ಯಾನ್ ಆಸ್ಕ್ ಅಗೇನ್ ಇದು ಸರಳ ಪರುಷ ಅನ್ನುವ ಶಬ್ದಗಳಿಂದ ನಾವು ಇದನ್ನು ವ್ಯವಹಾರ ಮಾಡ್ತೀವಿ ಅಂದ್ರೆ ಕ ಚ ಟ ತ ಪ ಇವುಗಳಿಗೆ ಪರುಷಗಳು ಅಂತ ಕರೀತಾರೆ ದಿಸ್ ಆರ್ ಕಾಲ್ಡ್ ಪರುಷ ಅದೇ ವಿಧವಾಗಿ ಪರುಷ ವಿತ್ ಮಹಾಪ್ರಾಣ ಇಸ್ ಖ ಛ ಠ ಥ ಫ ಅವು ಪರುಷಗಳು ಮಹಾಪ್ರಾಣ ಅಂಡ್ ಗ ಜ ಡ ದ ಬ ಇವು ಸರಳ ಅಂತ ಕರೀತಾರೆ ಸರಳ ಅಂತ ಕರೆಯಲುವಂಥದ್ದು ಅವುಗಳು ಮಹಾಪ್ರಾಣಗಳ ಜೊತೆಯಲ್ಲಿ ಸೇರಿದಾಗ ಘ ಝ ಢ ಧ ಭ ಆಗತ್ತೆ ಸೊ ಪರುಷ ಸರಳ ಇವಿದೆ ಆಮೇಲೆ ಇವು ವ್ಯಂಜನಗಳಲ್ಲಿ ಬರುವಂಥದ್ದು ಹಲ್ಲು ಅದೇ ಸ್ವರಗಳಲ್ಲಿ ಆ ಇ ಊರು ಇವು ಎ ಐ ಓ ಇವು ಅಮ್ಮಹ ಇವೆಲ್ಲ ವವಲ್ಸ್ ಇವುಗಳಿಗೆ ಸ್ವರ ಅಂತ ಕರೀತಾರೆ ಇಲ್ಲ ಅಚ್ ಅಂತ ಕರೀತಾರೆ ಇವುಗಳು ಬಂದಾಗ ಅಂದ್ರೆ ಪರುಷಗಳಿಗೆ ಪರುಷ ಎಂಡಾಗೋದು ನಾಟ್ ವಿತ್ ವವಲ್ ಅಲ್ಲ ಇಟ್ ಎಂಡ್ಸ್ ವಿತ್ ಕ ಚ ಟ ತ ಪ ಅವುಗಳ ಜೊತೆ ಎಂಡ್ ಆದಾಗ ಐ ಮೀನ್ ಅವುಗಳಿಂದ ಅವು ಕೊನೆಯ ಅಕ್ಷರವಾಗಿದ್ದು ಅದಕ್ಕೆ ನೆಕ್ಸ್ಟ್ ಪದ ಅದು ಆ ಈ ಯಾವುದಾದ್ರು ಸ್ವರಗಳು ಬಂದರೆ ಆ ಕ ಚ ಟ ತ ಪ ಅನ್ನುವ ಪರುಷಗಳು ಸರಳ ಆಗತ್ತೆ ಇದಕ್ಕೆ ಸರಳಾದೇಶ ಸಂಧಿ ಅಂತ ಕರೀತಾರೆ ಅಂದ್ರೆ ಪರುಷಗಳ ಸ್ಥಾನದಲ್ಲಿ ಸರಳಗಳು ಬರುತ್ತೆ ಸರಳಾದೇಶ ಸಂಧಿ ಅಂತೇಳಿ ಆದ್ದರಿಂದ ಸರಳಾದೇಶ ಸಂಧಿ ಪ್ರಕಾರ ತ್ರಿಪಾತ್ ಅಸ್ಯ ಅನ್ನುವುದು ಸೇರಿ ತ್ರಿಪಾದಸ್ಯ ಆಗತ್ತೆ ಅದೇ ಇದಾಗ ಅಸ್ಯ ಅಮೃತಂ ಅನ್ನೋದು ಸೇರಿದಾಗ ಅಸ್ಯ ಅಮೃತಂ ಸವರ್ಣ ದೀರ್ಘ ಸಂಧಿ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಸೇಮ್ ವವಲ್ಗೆ ಸೇಮ್ ವವಲ್ ಬಂದ್ರೆ ಅದು ದೀರ್ಘ ಬರುತ್ತೆ ಅಸ್ಯ ಪ್ಲಸ್ ಅಮೃತಂ ಅಸ್ಯ ಅಮೃತಂ ಸೊ ಆದ್ದರಿಂದ ಈ ತ್ರಿಪಾತ್ ಅಸ್ಯ ಅಮೃತಂ ಅನ್ನುವ ಮೂರು ಶಬ್ದಗಳು ಸೇರಿ ತ್ರಿಪಾದಸ್ಯಾಮೃತಂ ಅಂತ ಆಗತ್ತೆ ಈ ತ್ರಿಪಾದಸ್ಯಾಮೃತಂ ಅನ್ನುವ ಶಬ್ದ ಯಾವುದಿದೋ ಅದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಈ ತ್ರಿಪಾದ್ ಅಸ್ಯ ಅಮೃತಂ ದಿವಿ ಅನ್ನುವ ವಿಷಯವನ್ನು ಇಲ್ಲಿ ವರ್ಣನೆ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ ಸೊ ತ್ರಿಪಾದ್ ಅನ್ನೋದು ಹೇಳಿದಾಗ ಆ ವ್ಯಾಕರಣ ಸೂತ್ರ ಆದ ಮೇಲೆ ತ್ರಿಪಾದಸ್ಯಾಮಿ ಶೇಷ್ಛಂದಸಿ ಅನ್ನುವ කියනවා පාණි සූත්‍ර ප්‍රකාර ත්‍රිපාදාගේ ත්‍රිපාදස්ය අමෘතම් වාගේ ආයතු බහුවචනස්ය ඒකවචනම් ඡාන්දසම් අමෘතම් දේවතාපි සංඛ්‍යා රූපදල්ලි ත්‍රිපාදා අන්නව බහුවචන ත්‍රිපාත අන්නව ඒකවචන ප්‍රයෝග වාගේවුදු ඡන්දසිකාගේ මූරු පාදගලු සහස්ත්‍රපාද සහස්ත්‍රපාද අන්නවදන්තේ ඡාන්දස වාගේ అంటే ඡන්දසු ප්ලස් ව්‍යාකරණ සූත්‍ර ಎರಡು ಕೂಡ ಇರುವಂತದ್ದು ಈ ವಿಧವಾಗಿ ಪಾದತ್ರಯಂ ನಾರಾಯಣ ಈ ಮೂರು ಪಾದಗಳು ಯಾವುದು ಅಂತ ಹೇಳಿದ್ರೆ ನಾರಾಯಣ ವಾಸುದೇವ ವೈಕುಂಠ ಆಖ್ಯ ರೂಪತ್ರಯಂ ದಿವಿ ಚಿತ್ ಪ್ರಕೃತಿ ಆತ್ಮಕತ್ವೇನ ದ್ಯೋತಮಾನೆ ಏಕವಚನ ಬಹುವಚನಾರ್ಥೆ ಲೋಕತ್ರಯ ವಿವಕ್ಷಾಯಾಂ ಲಕ್ಷ ಯೋಜನ ಉಚ್ಛಿತಾತ್ ಅಂತರಿಕ್ಷಾತ್ ಉಪರಿತನ ಲೋಕಾನಾಂ ದ್ಯು ಶಬ್ದ ಅರ್ಥತ್ವೇನ ಅಂತರಿಕ್ಷಾತ್ ಉಪರಿಣತ್ವೇನ ದ್ಯು ಶಬ್ದವಾಚ್ಯೇಷು ಕ್ರಮಾತ್ ಶ್ವೇತದ್ವೀಪ ಅನಂತಾಸನ ವೈಕುಂಠ ಆಖ್ಯ ಲೋಕೇಶು ತಿ ಈ ಭಗವಂತನ ಮೂರು ಲೋಕಗಳು ತಿಕ್ಕುದ್ಧಾಮ ಅನ್ನುವಾಗಲು ಹೇಳುವಂಥದ್ದು ಈ ಮೂರು ಲೋಕಗಳು ಶ್ವೇತದ್ವೀಪ ಅನಂತಾಸನ ವೈಕುಂಠ ಅನ್ನುವ ಮೂರು ಲೋಕಗಳಲ್ಲಿ ಭಗವಂತನ ಮೂರು ರೂಪಗಳು ಕರೆಸ್ಪಾಂಡಿಂಗ್ ಆಗಿ ನಾರಾಯಣ ವಾಸುದೇವ ವೈಕುಂಠ ಆಖ್ಯ ಅಂದರೆ ಶ್ವೇತದ್ವೀಪದಲ್ಲಿ ನಾರಾಯಣ ರೂಪ ಅನಂತಾಸನದಲ್ಲಿ ವಾಸುದೇವ ರೂಪ ವೈಕುಂಠದಲ್ಲಿ ವೈಕುಂಠ ಅದೇ ಹೆಸರು ಲೋಕದ ಹೆಸರು ಭಗವಂತನ ಅದಕ್ಕೆ ನಮಗೆ ವೈಕುಂಠ ಅನ್ನುವಾಗ ಅದು ಭಗವಂತನ ರೂಪವಾ ಲೋಕವಾ ಅಂದರೆ ಎರಡು ಅದೇ ವಿಧವಾಗಿ ಶ್ವೇತದ್ವೀಪದಲ್ಲಿ ಹೇಳುವಾಗ ಶ್ವೇತದ್ವೀಪದಲ್ಲಿ ಸ್ಪೆಸಿಫಿಕ್ ಆಗಿ ಇನ್ನೊಂದು ಅಂದರೆ ಹೆಸರು ಬೇರೆ ಇಟ್ಟಿದ್ದಾರೆ ಭಗವಂತನ ಶ್ವೇತದ್ವೀಪಾಖ್ಯನೂ ಇದ್ದಾನೆ ಪ್ಲಸ್ ಅಲ್ಲಿ ನಾರಾಯಣ ರೂಪ ಅಂಥೇಳಿ ಸೊ ಎರಡೂ ವ್ಯವಹಾರವನ್ನು ಮಾಡ್ತಾರೆ ಬಟ್ ಪ್ರಖ್ಯಾತವಾಗಿ ನಾರಾಯಣ ಅದೇ ವಿಧವಾಗಿ ಅನಂತಾಸನದಲ್ಲಿ ವಾಸುದೇವ ವೈಕುಂಠದಲ್ಲಿ ವೈಕುಂಠ ಅನ್ನುವ ಮೂರು ರೂಪಗಳು ಅದು ಮಿಕ್ಕ ಮೂರು ರೂಪಗಳು ಭಗವಂತನ ಮೂರು ರೂಪಗಳು ರೂಪತ್ರಯಂ ಹೀಗೆ ಅಂದರೆ ಭಿನ್ನಪಾದಾಃ ಸರ್ವಜೀವಾಃ ತಸ್ಯ ಸಾದೃಶ್ಯ ಮಾತ್ರತಃ ಸ್ವರೂಪ ಪಾದಾಃ ವಿಷ್ಣುವಸ್ತು ತ್ರಯೋಪಿ ಅಂತೇಳಿ ಆ ಒಂದು ಪಾದಕ್ಕೂ ಈ ಮೂರು ಪಾದಗಳಿಗೂ ಇನ್ನೊಂದು ವ್ಯತ್ಯಾಸ ಏನು ಅಂತ ಹೇಳಿದರೆ ಅಲ್ಲಿ ಭಗವಂತನ ಎಲ್ಲ ಜೀವರಾಶಿಗಳು ಅವನ ಒಂದು ಪಾದವಾಗಿದೆ ಅಂತ ಹೇಳಿದರೆ ಅದು ಸಾದೃಶ್ಯ ಮಾತ್ರ ಆದರೆ ಇಲ್ಲಿ ಕೂಡ ಹಾಗೆ ಸಾದೃಶ್ಯ ಮಾತ್ರವಾ ಅಂದರೆ ಇಲ್ಲ ಇಲ್ಲಿ ಸಾದೃಶ್ಯ ಅಲ್ಲ ಅಲ್ಲಿ ಸಾದೃಶ್ಯ ಇಲ್ಲಿ ಭಗವಂತನ ಮೂರು ಪಾದಗಳು ಅವನದೇ ಆದ ಮೂರು ಪಾದಗಳು ಆದ್ದರಿಂದ ನೋಡಿ ಕ್ವಾರ್ಟರ್ ಫುಲ್ಲು ಎರಡು ಒಂದೇ ಭಗವಂತನದ್ದು ಯಾಕಂದರೆ ಸ್ವಗತ ಭೇದ ವಿವರ್ಜಿತತ್ವ ಅಂತ ಯಾವ್ದು ಹೇಳಿದ್ದೀವೋ ಆ ಸ್ವಗತ ಭೇದ ವಿವರ್ಜಿತತ್ವ ಇಲ್ಲಿ ಈ ಮೂರು ಪಾದಗಳಿಗೆ ಅಪ್ಲೈ ಆಗತ್ತೆ ಅಲ್ಲಿ ಒಂದು ಪಾದ ಹೇಳುವಾಗ ಅದು ಭಗವಂತನ ಭಿನ್ನಾಂಶಗಳು ಅದಕ್ಕೆ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿದಾಗಲೂ ಎಲ್ಲ ಜೀವರಾಶಿಗಳು ನನ್ನ ಅಂಶವಾಗಿದೆ ಅಂತ ಭಗವಂತ ಹೇಳ್ತಾನೆ ಅಂಶ ಅಂತ ಹೇಳಿದ್ರೆ ಭಿನ್ನ ಅಂಶ ಅಂತ ಹೇಳಿ ಅಂದ್ರೆ ಭಗವಂತನಿಕ್ಕಿಂತ ಬೇರೆಯಾಗಿ ಇದ್ದರೂ ಅಲ್ಲಿ ಅಭೇದ ಅಂತ ಹೇಳಿ ಅಭೇದ ಅಲ್ಲವೇ ಅಲ್ಲ ಭಗವಂತನಿಗೆ ಜೀವರಾಶಿಗಳಿಗೆ ಅಲ್ಲಿ ಹೇಳುವಂಥದ್ದು ಅಂಶ ನನ್ನ ಅಂಶಗಳಾಗಿದ್ದಾರೆ ಅಂತ ಹೇಳಿದಾಗ ಅದನ್ನು ತಗೊಂಡು ಬಹಳ ಜನ ಅಭೇದಾರ್ಥವನ್ನು ಹೇಳಲಿಕ್ಕೆ ನೋಡ್ತಾರೆ ಅಭೇದ ಅಲ್ಲ ಅಲ್ಲಿ ಹೇಳ್ತಾ ಇರುವಂಥದ್ದು ಸಾದೃಶ್ಯ ಮಾತ್ರ ಪ್ಲಸ್ ಭಿನ್ನಾಂಶ ಎರಡೂ ಕೂಡ ಆಗಿದೆ ಅದೇ ಈ ಪುರುಷ ಸೂಕ್ತದಲ್ಲಿ ತಗೊಳ್ಳುವುದು ಮಿತಿಯಲ್ಲಿ ಅದೇ ಬರುತ್ತೆ ಎಲ್ಲಿ ಕೂಡ ಅಂಶ ಅಂತ ಹೇಳಿದಾಗ ಅದು ಭಿನ್ನಾಂಶವ ಸ್ವಾಂಶವ ಭಾಗವತದಲ್ಲಿ ಕೂಡ ಅದೇ ವಿಚಾರ ಬರುತ್ತೆ ಏನಂತ ಹೇಳಿದ್ರೆ ಭಗವಂತನ ರೂಪಗಳದು ಸ್ವಾಂಶ ಅವನ ಅವತಾರಗಳೆಲ್ಲ ಉಲ್ಲೇಖ ಮಾಡುವಾಗ ಕೆಲವು ಆವೇಶ ಅವತಾರಗಳು ಬರುತ್ತೆ ಆವೇಶ ಅವತಾರಗಳು ಬೇರೆ ಸ್ವಾಂಶ ಅವನದೇ ಆದ ಅಂಶಗಳು ಬೇರೆ ಭಿನ್ನಾಂಶಗಳು ಈ ಪ್ರಾಣಿಗಳಲ್ಲಿರುವ ರೂಪಗಳೆಲ್ಲ ಕೂಡ ಭಗವಂತನಿಗಿಂತ ಬೇರೆ ಆಗಿರುವಂಥ ಕಾರಣದಿಂದ ಅವು ಭಿನ್ನಾಂಶಗಳು ಹೀಗೆ ಆ ಭಿನ್ನಾಂಶ ಅನ್ನೋದನ್ನು ನಾವು ತಗೊಂಡಾಗ ಅಭೇದದ ಅರ್ಥ ಇಲ್ಲ ಯಾಕಂದ್ರೆ ಎಲ್ಲ ಕಡೆ ಭೇದ ಪ್ರತಿಪಾದನೆಯೇ ಇದೆ ಇಲ್ಲಿ ಅಭೇದ ಹೇಳ್ತಾ ಇದ್ರಂತ ತಿಳ್ಕೊಳ್ಳಕ್ಕೆ ಯಾವ ಪ್ರಮಾಣವೂ ಇಲ್ಲ ಪ್ಲಸ್ ಅದಕ್ಕೆ ವಿರುದ್ಧವಾಗಿ ಅದರ ವ್ಯಾಖ್ಯಾನ ರೂಪಕವಾಗಿ ಅಂದ್ರೆ ಆಚಾರ್ಯರು ಕೊಟ್ಟಿರುವ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಭಿನ್ನ ಪಾದಾ ಸರ್ವಜೀವಾ ತಸ್ಯ ಸಾದೃಶ್ಯ ಮಾತ್ರ ಸ್ವರೂಪ ಪಾದ ವಿಷ್ಣುವಸ್ತು ತ್ರಯೋಪಿ ದಿವಿ ಸಂಸ್ಥಿತಾ ನಾರಾಯಣ ವಾಸುದೇವ ವೈಕುಂಠ ಇತಿ ಅಂತೇಳಿ ಈ ವಾಕ್ಯಗಳು ನಮಗೆ ಭಿನ್ನ ಪಾದ ಅಂದ್ರೆ ಏನು ಸ್ವರೂಪಾಂಶ ಪಾದಗಳಂದ್ರೆ ಏನು ಅನ್ನುವುದನ್ನು ವ್ಯತ್ಯಾಸ ತೋರಿಸಿಕೊಡ್ತಾ ಇರುವಂತಹ ವಾಕ್ಯಗಳು ಅನೇಕವು ಇದೆ ಆದ್ದರಿಂದ ನಾವು ಈ ವಿಧವಾಗಿ ಇದನ್ನು ಅರ್ಥೈಸಬೇಕು ಅನ್ನೋದು ಗೊತ್ತಾಗುತ್ತೆ ಆದ್ದರಿಂದ ನಾರಾಯಣ ವಾಸುದೇವ ವೈಕುಂಠ ಅನ್ನುವ ಈ ಮೂರು ರೂಪಗಳು ಇತಿತೇತ್ರಯ ಅಂತ ಇಲ್ಲಿ ಚಾಂದೋಗ್ಯ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಕೋಟ್ ಮಾಡಿ ಹೇಳುವಂತಹ ವಾಕ್ಯ ಬರುತ್ತೆ ಈ ಎಲ್ಲ ಕಾರಣಗಳಿಂದಲೂ ಕೂಡ ಇವು ಸ್ವಾಂಶ ರೂಪಗಳು ಈ ಮೂರು ಕೂಡ ಅತ್ರ ತ್ರಿಪಾತ್ ಶಬ್ದಾರ್ಥ ಭಾಷ್ಯಾತ್ ಅಂತ ಹೇಳಿ ಇದನ್ನು ಹೇಳಿದ್ದಾರೆ ಸೊ ಆದ್ದರಿಂದ सुदर्शनास्त्रं भगवान् प्रायुक्तं दयितं त्रिपाद इति तृतीयस्कन्ध उक्त्य सो ಭಾಗವತದಲ್ಲಿ ಬರುವಂಥ ವಾಕ್ಯವೂ ಇದೆ. ಈ ವಿಧವಾಗಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಈ ಭಗವಂತನ ಸ್ವಾಂಶಗಳಿಗೂ ಭಿನ್ನಾಂಶಗಳಿಗೂ ವ್ಯತ್ಯಾಸವನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಆ ಅರ್ಥದಲ್ಲಿ ನಾವು ಮಾಡುವ ಈ ವಿಧವಾಗಿ ಭಗವಂತನ ನಾಲ್ಕು ಪಾದಗಳ ವರ್ಣನೆಯನ್ನು ಇಲ್ಲಿ ಈ ಮಂತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪಾದಸ್ಯ ಅಮೃತಂ ದಿವಿ ಅಂತ ಹೇಳಿದಾಗ ಇಲ್ಲಿ ಆ ಮೂರು ಲೋಕಗಳ ವಿವಕ್ಷೆಯನ್ನು ಮಾಡುವಾಗ ಅದನ್ನು ನಮಗೆ ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಲಕ್ಷ ಯೋಜನ ವಿಸ್ತಾರವಾದಂತಹ ಅಂತರಿಕ್ಷ ಅನ್ನುವ ಲೋಕಕ್ಕೆ ಮೇಲ್ಭಾಗದಲ್ಲಿರುವಂತಹ ಮೂರು ಲೋಕಗಳು ಅವು ದ್ವಿಲೋಕಗಳು. ನಮಗೆ ಮೂರು ಕೆಲವು ಸಂದರ್ಭಗಳಲ್ಲಿ ತ್ರಿಲೋಕ ಮೂರು ಲೋಕಗಳಂತ ಕರಿತೀವಿ, ಕೆಲವು ಸಂದರ್ಭಗಳಲ್ಲಿ ಏಳು ಲೋಕಗಳು, ಕೆಲವು ಸಂದರ್ಭಗಳಲ್ಲಿ 14 ಸದಶ ಭುವನಗಳು ಅಂತ ಕರಿತೀವಿ. ಮೂರು ಲೋಕಗಳನ್ನುವುದು 17 ಲೋಕಗಳು, 14 ಲೋಕಗಳು, 7 ಲೋಕಗಳು, ಇವು ಹೇಗೆ ವಿವಕ್ಷೆಯಲ್ಲಿ ಹೌ ಡು ಯು ಮ್ಯಾಪ್ ಇಟ್ ಅಂತ ಹೇಳಿದರೆ, 14 ಲೋಕಗಳು ಅಂತ ಹೇಳಿದಾಗ ನಮಗೆ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅನ್ನುವ 7 ಅಧೋಲೋಕಗಳಿವೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅನ್ನುವ 7 ಊರ್ಧ್ವಲೋಕಗಳಿವೆ. ಇದರಲ್ಲಿ ಭೂಲೋಕ ಅನ್ನುವುದನ್ನು ನಾವು ಮಧ್ಯದಲ್ಲಿ ಇಟ್ಟುಕೊಂಡಾಗ ಅವುಗಳಿಗೆ ಮೇಲೆ ಇರುವ ಮಿಕ್ಕ 6 ಇವೆಲ್ಲವೂ ಕೂಡ ದಿವಿ ದ್ವಿಲೋಕಗಳು. ಅಂತರಿಕ್ಷ ಇದೆ, ಭೂಲೋಕ, ಭುವರ್ಲೋಕ, ಅಂತರಿಕ್ಷ, ಅದಾದ ಮೇಲೆ ಸ್ವರ್ಗ, ಇವೆಲ್ಲವೂ ಬರುವಂಥದ್ದು. ಅವು ಎಲ್ಲವೂ ಕೂಡ ಊರ್ಧ್ವಲೋಕಗಳಾಗತ್ತೆ. ಕೆಳಗಿರುವಂತಹ 7 ಲೋಕಗಳು ಕೂಡ ಅಧೋಲೋಕಗಳು. ಆದ್ದರಿಂದ ಆ ಕ್ಲಸ್ಟರ್ ಮೇಲೆ ಇರುವ ಲೋಕಗಳು ಊರ್ಧ್ವಲೋಕಗಳೆಲ್ಲವನ್ನೂ ಸೇರಿ ದ್ಯುಲೋಕ ಅಂತ ಕರೆಯೋದು. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಇಲ್ಲ ಪಾತಾಳ, ಭೂಲೋಕ, ಸ್ವರ್ಗಲೋಕ ಅಂತ ಕರಿತೀವಿ. ಮೂರು ಲೋಕಗಳು ಅಂತ ಹೇಳುವಾಗ ಭೂಲೋಕ ಇಸ್ ಮಿಡಲ್ ಒನ್ ಅಂಡ್ ಆಲ್ ದ ಅಪ್ಪರ್ ಒನ್ಸ್ ಆರ್ ಕ್ಲಸ್ಟರ್ ಟುಗೆದರ್. ಅವೆಲ್ಲವೂ ದ್ಯುಲೋಕಗಳು, ದಿವ್ಯ ಲೋಕಗಳು ಅಂತ ಹೆಸರಿನಲ್ಲಿ ಕರೆಯುವಂಥದ್ದು. ಕೆಳಗಿರುವ ಎಲ್ಲ ಲೋಕಗಳು ಕೂಡ ಅಧೋಲೋಕಗಳು. ಹೀಗೆ ಆ ಮೂರು ಲೋಕಗಳು ಅಂತ ಹೇಳಿದಾಗ ಇಟ್ ಆಟೋಮ್ಯಾಟಿಕಲಿ ಇಂಪ್ಲೇಸ್ ಆಲ್ ದ ಅಪ್ಪರ್ ವರ್ಲ್ಡ್ಸ್, ಇಲ್ಲಿ ಆಲ್ ದ ಲೋಯರ್ ವರ್ಲ್ಡ್ಸ್ ಪ್ಲಸ್ ಭೂಲೋಕ. ಸೊ ಹೀಗೆ ಮೂರು ಲೋಕಗಳು ಅನ್ನೋದು ಒಂದು ವಿವಕ್ಷೆ, ಒಂದು ಅಪ್ರೋಚ್ ನಲ್ಲಿ ಹೇಳುವಂಥದ್ದು. 14 ಲೋಕಗಳು ಅನ್ನೋದು ಒಂದು ಅಂದ್ರೆ ಮೂರು ಲೋಕಗಳು ಅಂತ ಹೇಳಿದಾಗ ಇಟ್ ಡಸ್ ನಾಟ್ ಮೀನ್ ವಿ ಆರ್ ಎಕ್ಸ್ಕ್ಲೂಡಿಂಗ್, ಯಾಕಂದ್ರೆ ಆಲ್ 3 ವರ್ಡ್ಸ್ ಭಗವಂತ ಮೂರು ಲೋಕಗಳಲ್ಲಿಯೂ ವ್ಯಾಪಿಸಿದ್ದಾನೆ ಅಂತ ಹೇಳಿ ಅದರಲ್ಲಿ 14 ಲೋಕಗಳಲ್ಲಿ ಮೂರೇ ಹೇಳ್ತಾ ಇದ್ದಾರಲ್ಲವಾ ಅಂತ ಹೇಳಿದ್ರೆ ದಟ್ ಮೂರು ಆಕ್ಚುಲಿ ಇನ್ಕ್ಲೂಡ್ಸ್ ಆಲ್ 14. ಆದ್ದರಿಂದ ಅಲ್ಲಿ ಮತ್ತು 4 ಹೇಳುವಾಗ ಸತ್ಯಲೋಕದ ಬಳಕೆ ಇದಲ್ವಾ, ಮತ್ತು ಯಾಕೆ ಇದು ಹೇಗೆ ಅಂತ ಹೇಳಿದ್ರೆ ಆವು ಈ ಭಗವಂತನನ್ನು ಹೇಳುವಾಗ ಈ ಊರ್ಧ್ವಲೋಕಗಳು, ಈ ಭಗವಂತನ ಮೂರು ಲೋಕಗಳು ಕೂಡ ಸೇರಿಸಿರುವಂಥದ್ದು, ಅವು ಕೂಡ ದಿವ್ಯವಾಗಿರುವಂತಹ ಲೋಕ, ಭಗವಂತನ ಲೋಕಗಳೇ. ಆದ್ದರಿಂದ ಅವು ಕೂಡ ಸೇರಿಸಿ ಹೇಳುವಂಥದ್ದು. ಸೊ ಆಲ್ ಮೇಲಿರುವ ಎಲ್ಲ ಲೋಕಗಳಲ್ಲಿಯೂ ಭಗವಂತ ವ್ಯಾಪಿಸಿದ್ದಾನೆ, ಯಾಕಂದ್ರೆ ಭಗವಂತನ ವಿರಾಟ್ ರೂಪ ಎಲ್ಲ ಲೋಕಗಳಲ್ಲಿಯೂ ವ್ಯಾಪಿಸಿದೆ. ಆದ್ದರಿಂದ ಈ ಮೂರು ಲೋಕಗಳನ್ನು ಕೂಡ ದ್ಯುಲೋಕ, ದಿವಿಲೋಕ ಅದರಲ್ಲೇ ಸೇರಿಸಿದ್ದಾರಲ್ವಂದ್ರೆ ಹೌದು, ಈ ಎಲ್ಲವನ್ನು ಕೂಡ ಒಂದಾಗಿ ಊರ್ಧ್ವಲೋಕಗಳು ಅನ್ನುವ ಅರ್ಥದಲ್ಲಿ ಅದಕ್ಕೆ ದ್ಯುಲೋಕ ಅಂತ ಹೇಳಿದಾಗ ದ್ಯುಲೋಕ ಅಂದ್ರೆ ದಿವಿಲೋಕ ಸ್ವರ್ಗದವರೆಗೂ ಇಲ್ಲ ಸತ್ಯಲೋಕದವರೆಗೂ ಅಷ್ಟೇ ಮಾತ್ರ ಅಂದ್ರೆ ಇಲ್ಲ ಅಷ್ಟೇ ಅಲ್ಲ, ಇವು ಕೂಡ ಅದರಲ್ಲಿಯೇ ಸೇರಿ ಅದಕ್ಕೆ ಉಪರಿತನ ಲೋಕ ಅಂದ್ರೆ ಮೇಲೆ ಇರುವ ಎಲ್ಲ ಲೋಕಗಳು ಕೂಡ ಅಂತರಿಕ್ಷಾದ್ ಉಪರಿತನ ಲೋಕಾನಾಂ ದ್ವಿಶಬ್ದಾರ್ಥತ್ವೇನ ಅಂತರಿಕ್ಷಾದ್ ಉಪರಿಣತ್ವೇನ ದ್ವಿಶಬ್ದವಾರ್ತೇಶು ಅಂದ್ರೆ ಈ ಮೂರು ಲೋಕಗಳ ವಿವಕ್ಷೆಯಿಂದ ಈ ಅಂತರಿಕ್ಷಕ್ಕಿಂತಲೂ ಲಕ್ಷ ಯೋಜನೆಯಲ್ಲಿ ಮೇಲೆ ಇರುವಂತಹ ಎಲ್ಲ ಲೋಕಗಳನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಈ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅನ್ನೋದು ಎಲ್ಲ ಲೋಕಗಳಿಗೂ ಮೀರಿ ನಿಂತಿರುವಂತಹ ಲೋಕಗಳು, ಅದಕ್ಕೂ ಮೀರಿರುವ ಲೋಕಗಳು ಯಾವುದೂ ಇಲ್ಲ. ಆದ್ದರಿಂದ ಈ ಮೂರು ಲೋಕಗಳನ್ನು ಇಲ್ಲಿ ದ್ಯುಶಬ್ದಾರ್ಥತ್ವೇನ ಅನ್ನು ಅಂದ್ರೆ ದ್ಯು ಅಂದ್ರೂ ದಿವಿ ಅಂದ್ರೂ ಒಂದೇ ಸಮಾನಾರ್ಥಕವಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ ತ್ರಿಪಾದಸ್ಯಾಮೃತಂ ದಿವಿ, ದಿವಿ ದ್ಯುಲೋಕ, ದಿವಿ ದಿವ್ಯಲೋಕ ಅಲ್ಲಿರುವಂಥದ್ದು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿ ಆ ಎಲ್ಲ ಲೋಕಗಳಿಗೂ ಮೀರಿ ನಿಂತಿರುವಂತಹ ಈ ಮೂರು ಲೋಕಗಳನ್ನು ಇಲ್ಲಿ ಅದರಲ್ಲಿರುವ ಮೂರು ರೂಪಗಳು ನಾರಾಯಣ, ವಾಸುದೇವ, ವೈಕುಂಠ ಅನ್ನುವ ಮೂರು ರೂಪಗಳು ಯಾವುದಿದೋ ಅದು ಭಗವಂತನ ಇನ್ನ ಮೂರು ಪಾದಗಳು, ಅದು ಭಗವಂತನ ಸ್ವಯಂ ಇರುವಂತಹ ಸ್ವ ಅಂಶಗಳು. ಆದರೆ ಈ ಮೊದಲನೇ ಪಾದ ಹೇಳುವಂಥದ್ದು ಅದು ಭಿನ್ನ ಸಮಸ್ತ ಜೀವರಾಶಿಗಳಲ್ಲಿ ಇರುವ ಭಗವಂತನ ರೂಪಗಳು ತಗೊಂಡ್ರೆ ಅದೇ ಭಗವಂತನ ರೂಪಗಳು, ಆದರೆ ಅದರಲ್ಲಿ ಅವರೆಲ್ಲರೂ ಕೂಡ ಅಂಶರಾಗಿದ್ದಾರೆ ಅಂತ ತಗೊಂಡಾಗ ಭಿನ್ನ ಅಂಶರಾಗಿದ್ದಾರೆ ಅಂಥೇಳಿ ನಾವು ಅರ್ಥೈಸಬೇಕು ಅನ್ನೋದನ್ನು ಈ ಮಂತ್ರ ಹೇಳುತ್ತೆ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ ರೀ, ಸೊ ದಟ್ ಕ್ವಶನ್ ಆನ್ಸರ್ಸ್ ಏನನ್ನ ಇದ್ರೆ ಅದನ್ನು ನೋಡೋಣ ಅಂತೇಳಿ. ಹರೇಶ್ ನಿವಾಸ.